भ्यो नमः। अभ्रमं भंगरहितं अजडं विमलं सदा आनन्दतीर्थमतलं वदेतापत्रयापहं मिथ्यासिद्धान्तदुध्वान्त विध्वंसिनचक्षणः दैतीत्याकतिर्निर्भासतां नो हृदम्बरे अर्थिकलिप्तकल्पोऽयं प्रत्यत्ति अजकेसरी व्यासतीर्थ गुरुर्भूयाद् अस्मदिष्टासिद्धये तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे आपादमणिपर्यन्तं गुरूणामाक्षरे तेन विघ्नाः प्रणश्यन्ति सिद्ध्यञ्च मनोरथाः। हरिः ओं श्रीगुरुभ्यो नमः। ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತೆಯನ್ನು ನೋಡ್ತಾ ಬಂದಿದ್ದೀವಿ. ಜಸ್ಟ್ ಋಷಿ ದೇವತೆ ಛಂದಸ್ಸು ಹೇಳ್ಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೆ ಜಪೇ ವಿನಿಯೋಗ. ಓಂ ನಮೋ ಭಗವತೇ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕುತ್ ಭೂತಬುದ್ಭಾವೋ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿಧಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹೋಪಿ ಶ್ರೀಮಾನ್ ಕೇಶವ ಪುರುಷೋತ್ತಮಃ. ನಾವು ಅವ್ಯಪುರುಷ ಸಾಕ್ಷಿ ಅಲ್ಲಿ ಅವ್ಯಯ ಪುರುಷ ಅನ್ನುವ ಶಬ್ದಗಳ ಅರ್ಥ ಚಿಂತನೆಯನ್ನು ಮಾಡಿದ್ದೀವಿ. ಸಾಕ್ಷಿ ಅನ್ನುವುದು ಇದು ಭಗವಂತ ಅವನು ಸರ್ವಸಾಕ್ಷಿ ಅನ್ನುವುದು ನಾವು ಬಹಳ ಕಡೆ ಈ ಮಾತನ್ನು ಕೇಳ್ತೀವಿ. ಭಗವಂತ ಸರ್ವಸಾಕ್ಷಿ ಸಾಕ್ಷಿ ಅಂತ ಪ್ರಯೋಗ ಮಾಡ್ತೀವಿ. ಈ ಸಾಕ್ಷಿ ಅನ್ನುವ ಶಬ್ದ ನಮಗೆ ಸ್ವಲ್ಪ ಅದರ ಅರ್ಥ ಚಿಂತನೆ ಇದೆ. ಸ್ವಲ್ಪ ಶಬ್ದವನ್ನು ನಾವು ಅನುಸಂಧಾನ ಮಾಡಿಕೊಳ್ತೀವಿ, ಯಾಕಂದ್ರೆ ಭಗವಂತ ಎಲ್ಲವನ್ನು ನೋಡ್ತಾನೆ, ಆದ್ದರಿಂದ ಅವನು ಸಾಕ್ಷಿ ಅನ್ನುವುದು ಪ್ರಸಿದ್ಧವಾಗಿರುವಂಥದ್ದು. ಸೊ ಆದರೆ ಈ ಸಾಕ್ಷಿ ಶಬ್ದದ ಒಂದು ಆಳಕ್ಕೆ ಸ್ವಲ್ಪ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಯಾವುದಾದ್ರೂ ಎಲ್ಲಾದರೂ ಏನಾದರೂ ಒಂದು ನಡೆದ್ರೆ ಇದಕ್ಕಿನ್ನು ಸಾಕ್ಷಿ ಅಂತ ಲೋಕದಲ್ಲಿ ವ್ಯವಹಾರ ಮಾಡ್ತೀವಿ. ಅಂದರೆ ಯಾರಾದರೆ ಯಾವುದನ್ನಾದರೂ ನೋಡಿದಾಗ ಅದು ಅವನು ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ಅಂದರೆ ಅದನ್ನು ಕಂಡವನು ಸಾಕ್ಷಿ ಅನ್ನೋ ಶಬ್ದ ಪ್ರತ್ಯಕ್ಷವಾಗಿ ಯಾರು ಕಂಡಿದ್ದಾರೋ ಅವನನ್ನು ಸಾಕ್ಷಿ ಅಂತ ಕರಿತೀವಿ. ನೋಡದೇ ಇದ್ದವನನ್ನು ಸಾಕ್ಷಿ ಅಂತ ಕರೆಯೋದಿಲ್ಲ. ಏನೋ ಕೇಳಿದ್ದಾನೆ ಅದು ಸಾಕ್ಷಿ ಅನ್ನೋದಿಲ್ಲ. ಸಾಕ್ಷಿ ಅಂದರೆ ತಾನು ಸ್ವಯಂ ನೋಡಿದ್ದರೆ ಅದಕ್ಕೆ ಸಾಕ್ಷಿ ಅಂತ ಕರಿತೀವಿ. ಭಗವಂತ ಸಾಕ್ಷಿ ಅಂತ ಹೇಳಿದಾಗ ಅವನು ಏನು ನೋಡಿದ ಅಂದರೆ ಪ್ರಪಂಚದಲ್ಲಿ ಏನೇನು ಇದೆಯೋ ಎಲ್ಲವನ್ನೂ ಅವನು ನೋಡ್ತಾನೆ, ಆದ್ದರಿಂದ ಅವನು ಸಾಕ್ಷಿ ಅಂತೇಳಿ. ಅಂದರೆ ದೇಶ ಕಾಲ ವಸ್ತು ಅವುಗಳಲ್ಲಿ ಯಾವ ಇತಿಮಿತಿಯೂ ಇಲ್ಲದೆ ಸಮಸ್ತವನ್ನು ನೋಡ್ತಾನೆ ಅಂಥೇಳಿ. ಅಂದರೆ ನಮಗೆ ಅನುಭವ ಏನಂತ ಹೇಳಿದ್ರೆ ಯಾವುದಾದ್ರು ತುಂಬಾ ದೂರ ಇದ್ದರೆ ಅದನ್ನು ಕಾಣುವುದಿಲ್ಲ. ಇಲ್ಲ ಬೇರೆ ಕಾಲದಲ್ಲಿ ನಾವು ಯಾವುದೊಂದು ಕಾಲದಲ್ಲಿ ಇರ್ತೀವಿ, ನಮಗೆ ಮುಂಚೆ ಆಗಿದ್ದೋ ಹಿಂದೆ ಆಗಿದ್ದೋ ಆಮೇಲೆ ಆಗಿದ್ದೋ ನಮಗೆ ಕಾಲಾತೀತವಾದದ್ದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಸೊ ಅಷ್ಟೇ ಅಲ್ಲದೆ ನಾವು ಒಂದು ಮನೆ ಒಳಗಿರ್ತೀವಿ, ಮನೆ ಹೊರಗೆ ಆಗೋದು ಕಾಣುವುದಿಲ್ಲ. ಇಲ್ಲ ನಮ್ಮ ಒಳಗೆ ಏನಾಗ್ತಾ ಇದೆ, ನಮ್ಮ ಹೊಟ್ಟೆ ಒಳಗೆ ನಮ್ಮ ಒಳಗೆ ಏನಾಗ್ತಾ ಇದೆ ನಮಗೆ ಕಾಣುವುದಿಲ್ಲ. ನಾವು ಒಂದನ್ನು ಆವರಿಸಿಕೊಂಡಿರುವಾಗ ನಮ್ಮ ಒಳಗೆ ಆಗುವುದು ಕಾಣುವುದಿಲ್ಲ. ಇಲ್ಲ ಇನ್ನೊಂದು ವಸ್ತುವು ನಮ್ಮನ್ನು ಮನೆ ಆಗಲಿ ಯಾವುದೇ ಒಂದು ನಮ್ಮನ್ನು ಆವರಿಸಿಕೊಂಡಿದ್ದರೆ ಅದರ ಹೊರಗಿರುವುದು ನಮ್ಮ ಕಾಣುವುದಿಲ್ಲ. ಅಂದರೆ ನಮ್ಮನ್ನು ನಾವು ಆವೃತರಾಗ್ತೀವಿ, ಅಂದರೆ ಮುಚ್ಚಲ್ಪಟ್ಟವರಾಗ್ತೀವಿ. ಎರಡು ವಿಧವಾಗಿ ನಮ್ಮ ನಾವೇ ಒಂದನ್ನು ಮುಚ್ಚಿಡಬಹುದು, ಇಲ್ಲ ಇನ್ನೊಂದು ನಮ್ಮನ್ನು ಮುಚ್ಚಬಹುದು. ಆದ್ದರಿಂದ ಈ ವಿಧವಾಗಿ ನಮಗೆ ಈ ಆವೃತತ್ವ ಅನ್ನುವುದಿದೆ. ಆದ್ದರಿಂದ ಅಂಥದ್ದು ಇಲ್ಲದವನಾದ್ದರಿಂದ ಪರಮಾತ್ಮ ಅವನಿಗೆ ದೂರ ಹತ್ತಿರ ಅನ್ನೋದಿಲ್ಲ, ಕಾಲಾಂತರ ಅನ್ನೋದಿಲ್ಲ, ಯಾವುದೇ ಒಂದು ಗೋಡೆ ಮನೆ ಇವು ಯಾವುದಾದ್ರೂ ಅಡ್ಡಿ ಹಿಡಿಯುವುದು ತಡೆಯುವುದು ಅನ್ನೋದಿಲ್ಲ. ಆದ್ದರಿಂದ ಅವನು ಎಲ್ಲವನ್ನೂ ಕಾಣುತ್ತಾನೆ. ಇದು ವಸ್ತುಗಳಕ್ಕೆ ಮಾತ್ರ ಅಲ್ಲ, ಈಗ ಅತೀಂದ್ರಿಯವಾದದಿದೆ, ಧರ್ಮ. ಧರ್ಮವನ್ನು ನಾವು ಕಾಣುವುದು ಅಂದ್ರೆ ಏನು, ಜ್ಞಾನ ಅಂದ್ರೆ ಭೌತಿಕ ಚಕ್ಷುಗಳಿಂದಲ್ಲದೆ, ಭೌತಿಕವಾದ ನೇತ್ರಗಳಿಂದಲ್ಲದೆ ನಮ್ಮ ಜ್ಞಾನ ನೇತ್ರಕ್ಕೆ ಕಾಣುವ ವಸ್ತುಗಳು ಕೆಲವಿರುತ್ತೆ. ಧರ್ಮ ಉದಾಹರಣೆಗೆ ಪಾಪ ಪುಣ್ಯಗಳು ಇವು ನಾವು ಅದೃಷ್ಟ ಅಂತ ಕರಿತೀವಿ. ನಾವು ಇವು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಪರಮಾತ್ಮ ಅವುಗಳನ್ನು ಸಹಿತ ನೋಡ್ತಾನೆ. ಅಂದರೆ ಅವನ ಜ್ಞಾನ ದೃಷ್ಟಿಗೆ ಎಲ್ಲವೂ ಅವನಿಗೆ ಗೋಚರವಾಗದೇ ಇರುವುದಿಲ್ಲ. ಆದ್ದರಿಂದ ಅವೆಲ್ಲವೂ ಕೂಡ ಅವನು ನೋಡ್ತಾನೆ, ಧರ್ಮಾದಿಗಳನ್ನು ಅವನು ನೋಡ್ತಾನೆ, ನಾವು ಅದನ್ನು ನೋಡಲಾರು. ಅಂದರೆ ಭಗವಂತ ಯಾವುದು ಯಾವುದು ನಮಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ಸುತ್ತೆ ಅಂಥವೆಲ್ಲವೂ ಕೂಡ ನೋಡ್ತಾನೆ. ಅಷ್ಟೇ ಅಲ್ಲ, ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವನ ದೃಷ್ಟಿಗೆ ಯಾವುದು ತಡೆಯುವುದು ಹಿಡಿಯುವುದು ಯಾವುದೂ ಇಲ್ಲ. ನಿತ್ಯನಾಗಿದ್ದಾನೆ. ಆದ್ದರಿಂದ ನಾವು ನಿತ್ಯವಾಗಿರುವ ವಸ್ತುಗಳನ್ನು ನಾವು ನೋಡಲಾರವು. ಉದಾಹರಣೆಗೆ ಕಾಲ ಇದೆ, ಕಾಲ ನಿತ್ಯ, ಕಾಲವನ್ನು ನಾವು ನೋಡಲಾರವು. ಆದರೆ ಭಗವಂತನಿಗೆ ಕಾಲವು ಕೂಡ ಕಾಣುತ್ತೆ. ಯಾಕಂದ್ರೆ ಆ ಕಾಲದ ಒಳಗೆ ಅವನು ವ್ಯಾಪ್ತನಾಗಿರ್ತಾನೆ, ಕಾಲ ವ್ಯಾಪ್ತನಾಗಿರ್ತಾನೆ. ಅದು ಕಾಲ ಅವನ ದೃಷ್ಟಿಗೆ ಗೋಚರವಾಗಿದೆ. ಆದ್ದರಿಂದ ಕಾಲಕ್ಕೂ ಸಾಕ್ಷಿ ಅವನು. ಈ ಸ್ಪೇಸ್ ಅಂತೀವಿ, ಯಾವುದು ಆಕಾಶ ಅವಕಾಶ, ಇದು ನಮ್ಮ ಕಣ್ಣಿಗೆ ಕಾಣಿಸುವುದಲ್ಲ, ಅದರ ಅನುಭವ ಇದೆ ನಮಗೆ, ಆದರೆ ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ನಿತ್ಯ ಅಂದ್ರೆ ಅತೀಂದ್ರಿಯವಾದ ವಸ್ತುಗಳು, ಇಂದ್ರಿಯಗಳಿಗೆ ಮೀರಿ ನಿಂತಿರುವ ವಸ್ತುಗಳನ್ನು ಅವನು ನೋಡ್ತಾನೆ. ಇಂತಹ ಸಾಮರ್ಥ್ಯ ಅವನಿಗಿದೆ. ಆದ್ದರಿಂದ ಅದರ ಚಿಂತನೆ, ಸೊ ಅವನು ಎಲ್ಲವನ್ನು ನೋಡುವುದು ಮಾತ್ರವಲ್ಲದೆ ಯಾವುದು ಇಂದ್ರಿಯಗಳಿಗೆ ಅತೀತವಾಗಿದೆಯೋ ಅದನ್ನು ಸಹಿತ ಅವನು ನೋಡ್ತಾನೆ. ಆದ್ದರಿಂದ ಅವನು ಅಂಥದ್ದಾಗಿದ್ದಾನೆ ಅಂತ ಹೇಳಿ ಇದಕ್ಕೆ ನಮಗೆ ವಚನಗಳು ಕೆಲವು, ಆ ವಚನಗಳಲ್ಲಿ ಅವನ ವಿಚಾರವನ್ನು ಮಾಡುವಾಗ ಈ ವಚನಗಳು ನಮಗೆ ಉಪಯೋಗಕಾರಿ ಆಗತ್ತೆ. ಮಹಾಭಾರತ ಆತ್ಮನಂದ್ರೆ ಆಚಾರ್ಯರು ಹೇಳುವಂತಹ ಮಾತು, ಸನ್ನಿಧಾನೇ ಅಥವಾ ದೂರೆ ಕಾಲ ವ್ಯವಹಿತೆ ಅಪಿ ವಾ ಸ್ವಭಾವತ್ವ ವ್ಯವಹಿತೆ ವಸ್ತು ವ್ಯವಹಿತೆ ಅಪಿ ವಾ ನ ಅಶಕ್ತಿರ್ವಿದ್ಯತೆ ವಿಷ್ಣೋ ನಿತ್ಯ ಅವ್ಯವಹಿತತ್ವತಃ ಅಂತೇಳಿ. ಅವ್ಯವಹಿತತ್ವ, ವ್ಯವಹಿತ ಅಂದ್ರೆ ಬೇರ್ಪಡಿಸುವುದು, ದೂರಮ ಒಂದು ಸಪರೇಷನ್ ಬರುತ್ತೆ ನೋಡ್ರಿ, ಅದಕ್ಕೆ ವ್ಯವಹಿತತ್ವ ಅಂತ ಕರೀತಾರೆ. ಅವನು ಎಲ್ಲದಕ್ಕೂ ಅವ್ಯವಹಿತನು, ಅಂದ್ರೆ ಯಾವುದರಿಂದಲೂ ಅವನನ್ನು ಸಪರೇಟ್ ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಅವನಿಗೆ ಆ ಅವ್ಯವಹಿತತ್ವ ಕಾರಣದಿಂದ, ಅಂದ್ರೆ ಯಾವುದರಿಂದಲೂ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ ಆದ ಕಾರಣದಿಂದ ಎಲ್ಲವೂ ಅವನಿಲ್ಲದೆ ಯಾವುದಿಲ್ಲ. ಅದಕ್ಕೆ ಅವನಿಗೆ ಅಹಂನಾಮ ಅಂತೀವಿ ನೋಡ್ರಿ, ಅಹಂ ಅಹೇಯತ್ವ ಅಂತೇಳಿ. ಅವನು ಅಹಂ ಅಂದ್ರೆ ಅಹೇಯತ್ವ ಅಂದ್ರೆ ಬಿಡಿಸಲಿಕ್ಕೆ, ಅವನನ್ನು ಬಿಟ್ಟಿರುವುದಕ್ಕೆ ಯಾವುದಕ್ಕೂ ಆಗೋದಿಲ್ಲ. ಆದ್ದರಿಂದ ಎಲ್ಲವೂ ಅವನ ಅವನ ವ್ಯಾಪ್ತತ್ವಕ್ಕೆ ಒಳಗಾಗಿದೆ. ಆ ಕಾರಣದಿಂದಲೂ ಅವನು ಯಾವುದರಲ್ಲಿಯೂ ಕೂಡ ನ ಅಶಕ್ತಿ ವಿದ್ಯತೆ ಅಂತೇಳಿ, ಅವನಿಗೆ ಅಶಕ್ತಿ ಇರುವುದಿಲ್ಲ. ಅಂದ್ರೆ ಸರ್ವಶಕ್ತತ್ವ, ಯಾವುದರಲ್ಲಿ ಸರ್ವಶಕ್ತತ್ವ ಅಂದ್ರೆ ಸನ್ನಿಧಾನೆ ಅಥವಾ ದೂರೆ, ಅಂದ್ರೆ ಹತ್ತಿರ ಇರ್ಬೋದು ದೂರದಲ್ಲಿರ್ಬೋದು. ಕಾಲ ವ್ಯವಹಿತೆ, ಈ ಕಾಲ ಆ ಕಾಲ ಭೂತ ಭವಿಷ್ಯದ ವರ್ತಮಾನ ಯಾವುದೇ ಕಾಲದಲ್ಲಿರ್ಬೋದು. ಸ್ವಭಾವ ಅಂದ್ರೆ ಒಂದು ವಸ್ತು ಸ್ವಾಭಾವಿಕವಾಗಿ ಅದು ಬಹಳ ಸೂಕ್ಷ್ಮವಾಗಿರಬಹುದು, ಉದಾಹರಣೆಗೆ ಕಾಲ ದೇಶ ಇತ್ಯಾದಿಗಳು, ಅವೆಲ್ಲವೂ ಕೂಡ ವ್ಯವಹಿತೆ ವಸ್ತು ವ್ಯವಹಿತೆ ಅಂದ್ರೆ ವಸ್ತುಗಳ ವ್ಯವಹಿತ ಅಂದ್ರೆ ಬೇರೆ ಬೇರೆ ವಸ್ತುಗಳು ಅವನಕ್ಕಿಂತ ಭಿನ್ನವಾಗಿವೆ ಇದೆ. ವಸ್ತುಗಳು ನಾವು ನೋಡಿ ಇಂಗ್ಲಿಷ್ ನಲ್ಲಿ ಸಪರೇಟ್ ಅಂತೀವಿ. ಸಪರೇಟ್ ಅಂತ ಹೇಳಿದಾಗ ಎರಡು ವಿಧವಾದ ಅರ್ಥಗಳು. ಸಪರೇಟ್ ಅಂದ್ರೆ ಬೇರಾಗಿರುವಂಥದ್ದು, ಸಪರೇಟ್ ಅಂದ್ರೆ ಅದಕ್ಕಿಂತ ವಿಭಿನ್ನವಾಗಿರುವಂಥದ್ದು. ಆದ್ದರಿಂದ ಒಂದು ಅರ್ಥದಲ್ಲಿ ಸಪರೇಟ್ ಅವನು ಬೇರೆ ಅಂದ್ರೆ ಅವನಕ್ಕಿಂತಲೂ ಭಿನ್ನ, ಎಲ್ಲ ವಸ್ತುಗಳು ಅವನಕ್ಕಿಂತ ಭಿನ್ನವಾಗಿದೆ. ಹಿ ಇಸ್ ಡಿಫರೆಂಟ್ ಫ್ರಮ್ ಎವ್ರಿಥಿಂಗ್ ಬಟ್ ಹಿ ಇಸ್ ನಾಟ್ ಹಿ ಕೆ ನಾಟ್ ಬಿ ಸಪರೇಟೆಡ್ ಫ್ರಮ್ ಎವ್ರಿಥಿಂಗ್ ಯಾ ಆರ್ ಎನಿಥಿಂಗ್. ಅವನು ಎಲ್ಲದಕ್ಕಿಂತಲೂ ಭಿನ್ನನು, ಆದರೆ ಯಾವುದು ಕೂಡ ಅವನಿಂದ ದೂರವಾಗಿರ್ಲಿಕ್ಕಾಗೋದಿಲ್ಲ. ಸೊ ಆದ್ದರಿಂದ ಈ ಸಪರೇಟ್ ಅನ್ನುವುದಕ್ಕೆ ಎರಡು ಅರ್ಥಗಳಿದೆ. ಒಂದು ಅರ್ಥದಲ್ಲಿ ಹಿ ಸಪರೇಟ್ ಫ್ರಮ್ ಎವ್ರಿಥಿಂಗ್, ಹಿ ಇಸ್ ಡಿಫರೆಂಟ್ ಫ್ರಮ್ ಎವ್ರಿಥಿಂಗ್ ಅನ್ನುವ ಅರ್ಥದಲ್ಲಿ, ಆದರೆ ನಥಿಂಗ್ ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ಅಂದ್ರೆ ಅವನನ್ನು ಬಿಟ್ಟು ಯಾವುದು ಇರ್ಲಿಕ್ಕಾಗೋದಿಲ್ಲ. ಆ ವಿಷಯದಲ್ಲಿ ಹಿ ಇಸ್ ನಾಟ್, ಅದಕ್ಕೆ ಕನ್ಫ್ಯೂಷನ್ ಮಾಡುವಾಗ ಬಹಳ ಜನ ಈ ಅದ್ವೈತವನ್ನು ಮಾಡುವಾಗ ಹಿಮಿಟ್ಸ್ ಹಿ ಕ್ಯಾನ್ ಬಿ ಸಪರೇಟ್, ಹಿಮಿಟ್ಸ್ ಹಿ ಕೆ ನಾಟ್ ಬಿ ಸಪರೇಟ್ ಅಂತೇಳಿ, ಅಂದ್ರೆ ಆ ಸಪರೇಟ್ ಅನ್ನೋ ಶಬ್ದಕ್ಕೆ ಎರಡು ಅರ್ಥಗಳಿದೆ. ಆದ್ದರಿಂದ ಆ ಎರಡು ಅರ್ಥಗಳನ್ನು ತಗೊಂಡಾಗ ಒಂದು ಅರ್ಥದಲ್ಲಿ ಹಿ ಇಸ್ ಸಪರೇಟ್ ಫ್ರಮ್ ಎವ್ರಿಥಿಂಗ್, ಒಂದು ಅರ್ಥದಲ್ಲಿ ಹಿ ಇಸ್ ನಾಟ್ ಸಪರೇಟ್ ಫ್ರಮ್ ಎವ್ರಿಥಿಂಗ್, ಅಂದರೆ ಯಾವುದರಿಂದಲೂ ಅವನನ್ನು ಬೇರ್ಪಡಿಸುವುದಕ್ಕಾಗೋದಿಲ್ಲ, ಆದರೆ ಅವನು ಎಲ್ಲದಕ್ಕಿಂತಲೂ ಭಿನ್ನನಾಗಿದ್ದಾನೆ. ಆ ಕಾರಣದಿಂದ ಅವನು ಎಲ್ಲವನ್ನು ಕಾಣ್ತಾನೆ ಅನ್ನುವುದು ನಾವು ನೋಡುವಂತಹ ಮಾತಾಗಿದೆ. ಸೊ ಈ ವಚನಗಳಿಂದ ನಾವು ಸ್ವಲ್ಪ ಯೋಚನೆ ಮಾಡಬಹುದು ಹೇಗೆ ಅನ್ನುವುದು. ಅದಕ್ಕೆ ಅಶಕ್ತಿ ಪದೇನ ದರ್ಶನ ಅಶಕ್ತಿ, ವ್ಯಾಪನಾಶಕ್ತಿ, ಕರಣ ಅಶಕ್ತಿ, ಇವೆಲ್ಲವೂ ಕೂಡ ಅನುಚ ಉಚ್ಚಂತೆ ಅಂತೇಳಿ. ಅಂದ್ರೆ ಅವನಿಗೆ ಅಶಕ್ತಿ ಇಲ್ಲ, ಅಂದ್ರೆ ಶಕ್ತಿ ಇದೆ. ಅಶಕ್ತಿ ಅಂದ್ರೆ ಏನಂದ್ರೆ ದರ್ಶನ ಅಶಕ್ತಿ, ನೋಡುವುದಕ್ಕೆ ಶಕ್ತಿ ಇಲ್ಲದಿರುವುದು, ಇಲ್ಲ ವ್ಯಾಪನ ಅಶಕ್ತಿ ಅಂದ್ರೆ ವ್ಯಾಪಿಸುವುದರಲ್ಲಿ ಶಕ್ತಿ ಇಲ್ಲದೆ ಇರುವುದು, ಅಷ್ಟೇ ಅಲ್ಲದೆ ಕರಣ ಅಶಕ್ತಿ ಮಾಡುವುದರಲ್ಲಿ ಶಕ್ತಿ ಇಲ್ಲದೆ ಇರುವುದು, ಇದು ಯಾವುದೂ ಇಲ್ಲ. ಅಂದ್ರೆ ಅರ್ಥ ಏನು, ಅವನು ಎಲ್ಲವನ್ನು ನೋಡ್ತಾನೆ, ಎಲ್ಲದರಲ್ಲಿಯೂ ವ್ಯಾಪಿಸಿ ಇದ್ದಾನೆ, ಎಲ್ಲವೂ ಮಾಡ್ತಾನೆ, ಇದೆಲ್ಲವೂ ಇದೆ. ಆದ್ದರಿಂದ ಅವನಿಗೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರುವುದು ದರ್ಶನ, ಅವನು ಎಲ್ಲವನ್ನು ನೋಡುವ ಶಕ್ತಿ ಅವನಿಗಿದೆ ಅಂತ ಹೇಳಿ ಇಲ್ಲಿ ಚಿಂತನೆ ಮಾಡಬೇಕಾಗಿದೆ. ಅಷ್ಟೇ ಅಲ್ಲದೆ ಅಶೇಷ ಮಾನಂ ಮೇಯ ಏಕಸಾಕ್ಷಿಣಿ ಅಂತೇಳಿ. ಇದು ಒಂದು ಶಬ್ದ ಪ್ರಮಾಣ ಲಕ್ಷಣದಲ್ಲಿ ಇರುವಂತಹದ್ದು. ಭಗವಂತ ಅಶೇಷ ಮಾನ ಮೇಯ ಏಕಸಾಕ್ಷಿ ಅಂತೇಳಿ. ಮಾನ ಅಂದ್ರೆ ಏನು? ಮಾನ ಅಂದ್ರೆ ಪ್ರಮಾಣ ಅಂತೇಳಿ. ಯಾವುದೇ ಒಂದು ನಾವು ವಾಕ್ಯಗಳನ್ನ ಹೋದಾಗ ಇದು ಇದಕ್ಕೆ ಪ್ರಮಾಣ ಅಂತ ಹೇಳ್ತೀವಿ. ಆ ಪ್ರಮಾಣ ಅಂದ್ರೆ ಅದರ ಮೂಲಕವಾಗಿ ನಮಗೆ ಏನಾಗ ಪ್ರಮಿತವಾಗಿದೆ ಅಂದ್ರೆ ಅದು ನಮಗೆ ಜ್ಞಾನ ಗೋಚರವಾಗಿದೆ. ಇದು ಅದು ಆ ಅದಕ್ಕೆ ನಮಗೆ ಈ ಪ್ರಮಾಣದಿಂದ ಇದು ಸಿದ್ಧವಾಗಿದೆ ಅಂತ ಹೇಳ್ತೀವಿ. ಪ್ರಮೇಯ ಅಂದ್ರೆ ತಿಳಿಯಲ್ಪಡುವುದು. ಆದ್ದರಿಂದ ಅವನು ಮೇಯ ಅಂದರೂ ಪ್ರಮೇಯ ಅಂದರೂ ಒಂದೇ, ಮಾನ ಅಂದರೂ ಪ್ರಮಾಣ ಅಂದರೂ ಸಮಾನಾರ್ಥಕವಾಗಿ ನಾವು ನೋಡ್ಬೋದು. ಎಲ್ಲಾ ಪ್ರಮಾಣಗಳಿಗೂ ಎಲ್ಲಾ ಪ್ರಮೇಯಗಳಿಗೂ ಅವನು ಹೇಗಿದ್ದಾನೆ ಅಂದ್ರೆ ಅವೆಲ್ಲವನ್ನು ನೋಡುವವನಾಗಿದ್ದಾನೆ. ಅಂದ್ರೆ ಪ್ರಮಾಣಗಳು, ನಾವು ಪ್ರಮಾಣಗಳನ್ನು ನೋಡ್ತೀವಿ, ನೋಡಿದಾಗ ಪ್ರಮಾಣಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಅವನು ಆ ಪ್ರಮಾಣಗಳಿಗೆ ಪ್ರಮಾಣಭೂತನಾಗಿ ಅಂದ್ರೆ ಆ ಪ್ರಮಾಣಗಳ ಒಳಗೂ ಅವನು ವ್ಯಾಪ್ತನಾಗಿ ಇದ್ದು ಆ ಪ್ರಮಾಣಗಳ ಅವನಿಗೆ ತಿಳಿಯುವುದು ಮಾತ್ರವಲ್ಲದೆ ಆ ಪ್ರಮಾಣಗಳ ಇರುವಿಕೆಗೂ ಅವನೇ ಕಾರಣನಾಗಿದ್ದಾನೆ. ಯಾವುದೇ ಒಂದು ಪ್ರಮಾಣವಿದೆ ಅಂದರೆ ಅವನ ಮೂಲಕವಾಗಿ ಆ ಪ್ರಮಾಣವಿದೆ. ಆದ್ದರಿಂದ ಆ ಪ್ರಮಾಣವನ್ನು ಅವನು ನೋಡ್ತಾ ಇದ್ದಾನೆ ಅಂತೇಳಿ. ಅದೇ ವಿಧವಾಗಿ ಪ್ರಮೇಯ, ಪ್ರಮೇಯಗಳಂದ್ರೆ ತಿಳಿಯಲ್ಪಡುವುದು. ಅವನ ಪ್ರಮೇಯ ಎಲ್ಲದರಿಂದ ತಿಳಿಯಲ್ಪಟ್ಟಿದ್ದಾನೆ. ಇಲ್ಲ, ಯಾವುದೇ ಒಂದು ವಸ್ತು ಅದು ಪ್ರಮೇಯವಾಗಿದೆ ಅಂದ್ರೆ ಆ ವಸ್ತುಗಳಿಗೆ ಪ್ರಮೇಯತ್ವವನ್ನು ಅಂದ್ರೆ ತಿಳಿಯಲ್ಪಡುವುದನ್ನು ಅದನ್ನು ಅವನು ಕಾಣ್ತಾ ಇದ್ದಾನೆ. ಈ ವಸ್ತು ತಿಳಿ, ಈಗ ಉದಾಹರಣೆಗೆ ಯಾವುದೇ ಒಂದು ಶಾಸ್ತ್ರ ಅದು ಪ್ರಮೇಯವಾಗಿದೆ ಅಂದ್ರೆ ಅದರ ಬಗ್ಗೆ ನಾವು ತಿಳಿಬೇಕು ಅಂತ ಹೇಳಿದಾಗ ಅದರಲ್ಲಿರುವ ಆ ಪ್ರಮೇಯತ್ವವನ್ನು ಅವನು ವ್ಯಕ್ತಗೊಳಿಸುತ್ತಾನೆ. ಆದ್ದರಿಂದ ಅದನ್ನು ಕಾಣುವವನಾಗಿದ್ದಾನೆ, ಅಂದ್ರೆ ಪ್ರಮಾಣ ಪ್ರಮೇಯಗಳನ್ನು ನೋಡುವವನಾಗಿದ್ದಾನೆ ಅಂತ ಹೇಳಿ. ಅದೇ ವಿಧವಾಗಿ ಇವೆಲ್ಲ ಸಾಕ್ಷಾತ್ ಅಪರೋಕ್ಷತ್ವ ಅಂದ್ರೆ ಈ ಸಾಕ್ಷಿ ಅನ್ನುವುದು ಸಾಕ್ಷಾತ್ತತ್ವವನ್ನು ಹೇಳುತ್ತೆ. ಅಕ್ಷ ಅಂದ್ರೆ ಏನು? ಅಕ್ಷ ಅಂದ್ರೆ ಕಣ್ಣು, ಕಣ್ಣಿಗೆ ಅಕ್ಷ ಅಂತ ಕರಿತೀವಿ. ಸ ಅಕ್ಷ ಅಂದ್ರೆ ಕಣ್ಣಿಗಳಿಗೆ ಪ್ರತ್ಯಕ್ಷವಾಗಿ ಗೋಚರವಾಗುವುದು. ಆದ್ರಿಂದ ಸಾಕ್ಷಾತ್ ಅನ್ನೋದು ಯಾವ ಶಬ್ದವಿದೆಯೋ ಆ ಸಾಕ್ಷಾತ್ ಅನ್ನೋ ಶಬ್ದಕ್ಕೆ ಸಾಕ್ಷ ಅಂತ ತಗೊಂಡು ಅದಕ್ಕೆ ನಮ್ಗೆ ಇಣಿಪ್ರತ್ಯಯ ಅಂತ ಕರೀತಾರೆ. ಇಣಿಪ್ರತ್ಯಯ ಅಂದ್ರೆ ಈ ಆ ಸಾಕ್ಷ್ಯಕ್ಕೆ ಇಣಿ ಪ್ರತ್ಯಯ ಸೇರಿಸಿದಾಗ ಅದು ಸಾಕ್ಷಿ ಆಗತ್ತೆ. ಆ ಇಣಿಪ್ರತ್ಯಯನ್ನು ನಮಗೆ ಇದು ಭಗವಂತನಿಗೆ ಅದು ಇದೆ ಅಂತ ಹೇಳೋದು. ಗುಣ ಇದ್ದವನು ಗುಣಿ ಆದಂತೆ ಸಾಕ್ಷತ್ವ ಇದ್ದೇ, ಆದ್ದರಿಂದ ಅವನು ಸಾಕ್ಷಿ ಆಗಿದ್ದಾನೆ ಅಂತೇಳಿ. ಆದ್ದರಿಂದ ಇದು ಭಗವಂತನಿಗೆ ತಿಳಿಸ್ಕೊಂಡಂತಹದ್ದಾಗಿದೆ. ಅದೇ ವಿಧವಾಗಿ ಪಶ್ಯತಿ ಏವ ಅವಧಾನೇನ ಸರ್ವಂ ಚ ಅನ್ಯತ್ ಜಡ ಅಜಡಂ, ಅವನಿಗೆ ಜಡ ವಸ್ತುಗಳಾಗಲಿ ಅಜಡ ವಸ್ತುಗಳಾಗಲಿ ಸಾಕ್ಷಾತ್ ಏವ ಅಪರೋಕ್ಷಾತ್ ಸ ವಿಷ್ಣುದೇವ ತದಸ್ಮೃತಃ ಅಂತೇಳಿ ಆ ಭಗವಂತನನ್ನು ಆ ಸಾಕ್ಷಿ ಶಬ್ದದಲ್ಲಿ ಹೇಳುವ ವರ್ಣನೆ ಮಾಡುವ ಸಂದರ್ಭದಲ್ಲಿ ಬೃಹದಾರಣ್ಯಕೋಪನಿಷತ್ನಲ್ಲಿ ಆಚಾರ್ಯರ ಭಾಷ್ಯದಲ್ಲಿ ಈ ಸಾಕ್ಷಿ ಶಬ್ದವನ್ನು ಬೃಹತ್ ಶ್ರುತಿಯಿಂದ ಕೋಟ್ ಮಾಡಿ ಅಲ್ಲಿ ಅದನ್ನೇ ನಾವು ಮುಂಚೆ ನೋಡಿದಂತಹ ಅವ್ಯವಧಾನತ್ವ ಮುಂತಾದಿಗಳ ಮೂಲಕವಾಗಿ ಅವನು ಜಡ ಚೇತನ ವಸ್ತುಗಳನ್ನು ಎಲ್ಲವನ್ನು ನೋಡ್ತಾನೆ. ಉದಾಹರಣೆಗೆ ನಮಗೆ ಜಡ ನಮ್ಮ ದೇಹ ನಮಗೆ ಕಾಣುತ್ತೆ, ಜೀವ ನಮಗೆ ಕಾಣುವುದಿಲ್ಲ. ಜೀವ ಈ ಅಪ್ರಾಕೃತ, ಆದ್ರೆ ಭಗವಂತನು ಅಪ್ರಾಕೃತನೇ. ಅಪ್ರಾಕೃತನಾದ ಭಗವಂತ ತನ್ನನ್ನು ತಾನು ನೋಡ್ತಾನೆ, ಅಪ್ರಾಕೃತವಾದ ಸಮಸ್ತ ವಸ್ತುಗಳನ್ನು ನೋಡ್ತಾನೆ. ಆದ್ದರಿಂದ ಅಪ್ರಾಕೃತವಾದ ಜೀವವು ಅವನಿಗೆ ಗೋಚರವಾಗತ್ತೆ, ಅವನಿಗೆ ಅದಕ್ಕೂ ತಾನು ಸಾಕ್ಷೀಭೂತನಾಗಿದ್ದಾನೆ. ಹೀಗೆ ಭಗವಂತ ಆ ಸಾಕ್ಷಿತ್ವ ಇರುವುದು ಆಗಿದೆ ಅಂತೇಳಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಯದ್ ಅತ್ರಾಕ್ಷಿ ತತ್ ಸಾಕ್ಷಿ ಹಿ ಸಾಕ್ಷಿತ್ವಂ ಅಂತೇಳಿ ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ನಮಗೆ ಗೀತೆಯಲ್ಲಿ ಕೂಡ 9ನೇ ಅಧ್ಯಾಯ ನಾವು ಮುಕ್ತಾನ ಪರಮ ಗತಿ ಅನ್ನುವ ಶಬ್ದ ಬರುವಾಗ ಒಂದು ನೋಡಿದ್ದೀವಿ. ಗತಿರ್ ಭರ್ತ ಪ್ರಭು ಸಾಕ್ಷಿ ಅಂತೇಳಿ ಅಲ್ಲಿ ಕೂಡ ಸಾಕ್ಷಿ ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಆ ಭಗವಂತನನ್ನು ಸಾಕ್ಷಿ ಅಂತ ಹೇಳಿದಾಗ ಅವನು ಎಲ್ಲವನ್ನು ಪ್ರತ್ಯಕ್ಷವಾಗಿ ಕಾಣುವವನು ಅಂಥೇಳಿ ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ ಅಂಥೇಳಿ ಎಲ್ಲವನ್ನು ಕಾಣ್ತಾನಾದ್ದರಿಂದ ಅವನಿಗೆ ಸಾಕ್ಷಿ ಅಂತ ಕರೀತ ಅಂತ ಹೇಳ್ತಾ ಇದ್ದಾರೆ. ಕಿಂನುತ್ತೇ ಅವಿದಿತಂ ನಾಥ ಸರ್ವಭೂತ ಆತ್ಮ ಸಾಕ್ಷಿಣಃ ಕಾಲೇನ ಅವ್ಯವಿತ. ಆ ಭಗವಂತನನ್ನು ಒಂದು ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾದಂತೆ ಒಂದು ರಾಜ ಇರ್ತಾನೆ, ಮೃಗರಾಜ ಅನ್ನೋನು. ಒಂದು ಶಾಪದ ಕಾರಣದಿಂದ ಅವನೊಂದು ಲಿಜರ್ಡ್ ಓತಿಕೇತ ಅಂತ ಕರೀತಾರೆ, ಅಂದ್ರೆ ಒಂದು ಲಿಜರ್ಡ್ ಫ್ಯಾಮಿಲಿಗೆ ಸೇರಿ ಅದು ಆ ರೂಪದಲ್ಲಿ ಒಂದು ಬಾವಿಯಲ್ಲಿ ಬಿದ್ದಿರ್ತಾನೆ. ಆ ಶ್ರೀಕೃಷ್ಣನ ಸ್ಪರ್ಶದಿಂದಾಗಿ ಅವನಿಗೆ ಶಾಪ ವಿಮೋಚನ ಆಗತ್ತೆ. ಆ ಸಂದರ್ಭದಲ್ಲಿ ಅವನು ಸ್ತೋತ್ರ ಮಾಡ್ತಾನೆ ಕೃಷ್ಣನ, ದೇವರೇ ನಾನಿಲ್ಲಿದ್ದೀನಿ ಅನ್ನೋದು ನೀನು ಕಾಣುವುದು ಮಾತ್ರವಲ್ಲ, ನಿನಗೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳೆಲ್ಲ ಗೊತ್ತು. ಆದ್ದರಿಂದ ನನಗೆ ಯಾವಾಗ ಶಾಪ ಬಂತು, ಯಾರು ಶಾಪ ಕೊಟ್ಟರು, ಆ ಶಾಪ ಹೇಗಾಯಿತು, ಆ ಶಾಪದ ವಿಮುಕ್ತಿ ಯಾವಾಗ ಬರಬೇಕು, ಇದೆಲ್ಲವೂ ಕೂಡ ನಿನ್ನ ದೃಷ್ಟಿಗೆ ಗೋಚರವಾಗಿದೆ. ಆದ್ದರಿಂದ ನೀನು ಬಂದು ಎಲ್ಲಿ ಎಲ್ಲೋ ನಾನಿರುವವನ್ ನನ್ನನ್ನು ಸ್ಪರ್ಶ ಮಾಡಿ ನನಗೆ ಶಾಪ ವಿಮೋಚನವನ್ನು ಬರುವಂತೆ ಮಾಡಿದೀಯ. ಆದ್ದರಿಂದ ಆ ಭಗವಂತನ ಸಾಕ್ಷಿತ್ವ ಅಂದರೆ ಯಾವಾಗಲೋ ಎಲ್ಲಿಯೋ ನಡೆದ ವೃತ್ತಾಂತವನ್ನು ಭಗವಂತ ತಾನು ಪ್ರತ್ಯಕ್ಷದಂತೆ ನೋಡ್ತಾ ಇರ್ತಾನೆ. ಅದೇ ವಿಧವಾಗಿ ಮುಚ್ಚುಕುಂದನ ಕಥೆಯಲ್ಲಿ ಕೂಡ ಮುಚ್ಚುಕುಂದ ಅಲ್ಲಿ ಮಳಗಿದ್ದಾನೆ ಗುಹೆಯಲ್ಲಿ, ಆದರೆ ಆ ಭಗವಂತ ಕಾಲವ್ಯಾಪಕನಾಗಿರುವಂತಹ ಭಗವಂತ ಯಾವಾಗ ಆ ಮುಚ್ಚುಕುಂದನಿಗೆ ಶಾಪ ವಿಮೋಚನ ಮಾಡಬೇಕು ಅವನೇ ಅನ್ನುವುದನ್ನು ತಾನು ನೋಡ್ತಾ ಬರ್ತಾನೆ. ಆದ್ದರಿಂದ ಆಯಿತು, ಈವಾಗ ಇವನಿಗೆ ಶಾಪ ವಿಮೋಚನ, ಕಾಲಯವನ ಬರುವಾಗ ಆ ಸಂದರ್ಭದಲ್ಲಿ ಕಾಲಯವನವನ್ನು ಸಂಹಾರ ಮಾಡಬೇಕು, ಮುಚ್ಚುಕುಂದನ ಉದ್ಧಾರ ಮಾಡಬೇಕು. ಈಗ ಅದಕ್ಕೆ ಸಮಯ ಈಗ ಬಂತು ಅಂಥೇಳಿ ಆ ಭಗವಂತನಿಗೆ ಯಾವಾಗ ಯಾವುದಕ್ಕೆ ಸಮಯ ಬಂತು ಅನ್ನುವುದು ಕೂಡ ಅವನ ಕಣ್ಣಿ ಮುಂಚೆ ಅವನಿಗೆ ಕಾಣ್ತಾ ಇರುತ್ತೆ. ಆದ್ದರಿಂದ ಅವನು ಎಲ್ಲವನ್ನು ಏಕಕಾಲದಲ್ಲಿ ನೋಡ್ತಾ ಇರ್ತಾನೆ ಭಗವಂತ ಅನ್ನೋದು ಅವನ ಆ ಸಾಕ್ಷಿತ್ವದ ಒಂದು ಅಪಾರವಾದ ಶಕ್ತಿಯನ್ನು ತೋರಿಸುವಂಥದ್ದಾಗಿದೆ. ಸೊ ಆ ಸಂದರ್ಭದಲ್ಲಿ ಮೃಗರಾಜ ಹೇಳುವಂತಹ ಮಾತುಗಳು ಅದೇ ಹೇಳ್ತಾ ಇದೆ, ಕಿಂ ತೇ ಅವಿದಿತಂ ನಾಥ, ಅದು ಭಾಗವತದಲ್ಲಿ ಬರುವಂತಹ ಮಾತು, ನಾಥ ಸರ್ವಭೂತಾತ್ಮ ಸಾಕ್ಷಿಣಃ ಕಾಲೇನ ಅವ್ಯವಹಿತ ದೃಶೋ ವಕ್ಷ್ಯೇ ಅಥಾಪಿ ತವಾಜ್ಞೆಯ ಅಂತ ಹೇಳಿ, ಆದ್ರೂ ನಾನು ನಿನ್ನ ಆಜ್ಞೆಯಿಂದ ಅಂದ್ರೆ ಭಗವಂತ ಏನು ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಕೃಷ್ಣ ಕೇಳೋದಿಲ್ಲ, ಎಲ್ಲವನ್ನು ಕಾಣುವ ಅವನು ಒಂದೊಂದ್ಸಾರಿ ಅವ್ರ ಬಾಯಿಯಿಂದ ಕೇಳಲಿಕ್ಕೆ ಒಂದು ಮಾತನ್ನು ಏನಾಯ್ತು ಏನಾಯ್ತು ಅಂತ ಕೇಳ್ತಾನೆ ಅಂತ ಹೇಳಿ. ಆ ವಿಧವಾಗಿ ಅಕ್ಷೈಹಿ ಇಂದ್ರಿಯೈಹಿ ಸಹಿತ ಸಾಕ್ಷಾ ದೇಹ ಸ್ವಸ್ತಿ ಸಾಕ್ಷಿ ಅಂತ ಹೇಳಿ ಆ ಭಗವಂತನ ಸಾಕ್ಷಿತ್ವದ ವಿಷಯದಲ್ಲಿ ಇನ್ನೊಂದು ವೃತ್ತಾಂತವನ್ನು ಕೂಡ ನಾವು ನೆನಪಿಗೆ ತಂದುಕೋಬಹುದು. ಕೃಷ್ಣ ಆ ಪಾಂಡವರು ವನವಾಸಕ್ಕೆ ಹೋದಾಗ ಅಲ್ಲಿ ಹೋಗಿ ಅವರು ಅದೇ ದ್ಯೂತದಲ್ಲಿ ಹಾರಿಬಿಟ್ಟು ಅಲ್ಲಿ ವನವಾಸಕ್ಕೆ ಹೋಗ್ತಾರೆ. ಕೃಷ್ಣ ಹೇಳ್ತಾನೆ ಅಲ್ಲಿ ಪಾಂಡವರನ್ನು ನೋಡಿ, ನೋಡ್ರಪ್ಪ ನಾನು ಈ ತರಹ ಒಂದು ದುಷ್ಟರ ಸಂಹಾರಕ್ಕಾಗಿ ಒಂದು ದೂರ ಹುಟ್ಟೋಗಿದ್ದೆ, ನಾನು ದ್ವಾರಕೆಯಲ್ಲಿ ಇದ್ದಿಲ್ಲ, ಆದ್ದರಿಂದ ನನಗೆ ಈಗಲೇ ಗೊತ್ತಾಯ್ತು ಸಮಾಚಾರ, ನಾನು ಈಗಲೇ ಬಂದಿದ್ದೀನಿ, ನನಗೆ ಮುಂಚೆ ಗೊತ್ತಾಗಿದ್ರೆ ನಾನು ಬಂದು ನಿಮ್ಮನ್ನೆಲ್ಲ ಅಲ್ಲಿ ಏನನ್ನ ರಕ್ಷಣೆ ಮಾಡ್ತಾ ಇದ್ದೆ, ಸೊ ಆದ್ದರಿಂದ ನಾನು ದ್ವಾರಕೆಯಲ್ಲಿ ಇದ್ದಿಲ್ಲ ಆದ್ದರಿಂದ ನನಗೆ ಗೊತ್ತಾಗಿಲ್ಲ ಅಂತ ಕೃಷ್ಣ ಒಂದು ಚಮತ್ಕಾರವಾಗಿ ಒಂದು ಹೇಳ್ತಾನೆ. ಆವಾಗ ಧರ್ಮರಾಜ ಏನಂತ ಹೇಳ್ಬೋದು, ಅಲ್ಲಪ್ಪ ಕೃಷ್ಣ ನೀನ್ ದ್ವಾರಕೆಯಲ್ಲಿ ಇಲ್ಲ ಅಂತೇನು, ದ್ರೌಪದಿ ಮೊರೆ ಇಟ್ಟಾಗ ದ್ರೌಪದಿ ಬಂದು ಕೃಷ್ಣ ದ್ವಾರಕಾಪತೆಯನ್ನು ದ್ವಾರಕೆದಲ್ಲಿ ನೀನು ಬಂದು ದ್ರೌಪದಿಯನ್ನು ರಕ್ಷಣೆ ಅಂದ್ರೆ ನೀನು ಎಲ್ಲಿದ್ರು ಕೂಡ ದ್ವಾರಕೆಯಲ್ಲಿ ಒಂದು ರೂಪ, ಇನ್ನೊಂದು ಕಡೆ ಇನ್ನೊಂದು ರೂಪ, ನೀನು ಏಕಕಾಲದಲ್ಲಿ ಎಲ್ಲ ಕಡೆ ಇರುವವನಾದ್ದರಿಂದ ನೀನು ನಾವು ಇದ್ದ ಕಡೆ ನೀನಿದ್ದೀಯ, ಆದ್ದರಿಂದ ನೀನು ನಮ್ಮನ್ನು ರಕ್ಷಣೆ ಮಾಡಿರ್ಬಹುದಲ್ಲವಾ ಅಂತ ಧರ್ಮರಾಜ ಕೇಳಿರಬಹುದು. ಆದ್ರೆ ಧರ್ಮರಾಜನ ಕೇಳಲಿಕ್ಕೆ ಬಾಯಿಲ್ಲ. ಯಾಕೆ ಅಂದರೆ ದ್ರೌಪದಿ ಕರೆದಳು ಕೃಷ್ಣನ, ಕೃಷ್ಣ ಬಂದ, ಧರ್ಮರಾಜ ಕರೆದಿಲ್ಲ ಕೃಷ್ಣನ, ಅದರಿಂದ ಬಂದಿಲ್ಲ. ಆದ್ದರಿಂದ ಧರ್ಮರಾಜ ಒಂದು ವೇಳೆ ಆ ಪ್ರಶ್ನೆ ಕೇಳಿದ್ರು, ಇನ್ನು ಕರೆದಿಲ್ಲ ನಾನು ಬಂದಿಲ್ಲ ಅನ್ನೋ ಸಮಾಧಾನವೇ ಇರುತ್ತೆ. ಆದ್ದರಿಂದ ಅವನು ಎಲ್ಲ ಕಡೆ ಇದ್ದು ಎಲ್ಲವನ್ನು ಕಾಣ್ತಾ ಇದ್ದರೂ, ಎಲ್ಲದಕ್ಕೂ ಸಾಕ್ಷಿಭೂತನಾಗಿ ಇದ್ದರೂ ಕೂಡ ನಾವು ಯಾವಾಗ ಆದರೆ ಆ ಭಗವಂತನ ಆ ಸಾಕ್ಷಿಭೂತತ್ವವನ್ನು ಅವನು ಸಾಕ್ಷಿಯಾಗಿದ್ದಾನೆ ಅನ್ನುವ ಜ್ಞಾನ ಉಳ್ಳವರಾಗಿ ನಾವು ಅವನಿಗೆ ಮೊರ ಹೊಕ್ಕಿ ಅವನನ್ನು ಕೃಷ್ಣ ನೀನು ಸರ್ವಸಾಕ್ಷಿಯಾಗಿದ್ದಿ, ಇಲ್ಲಿ ಇದ್ದಿ, ಈ ಕ್ಷಣದಲ್ಲಿ ಎಲ್ಲ ಕಡೆ ಇದ್ದಿ, ಆದ್ದರಿಂದ ನನಗಾಗ್ತಾ ಇರುವುದೆಲ್ಲ ನೀನು ನೋಡ್ತಾ ಇದ್ದಿ, ಆದ್ದರಿಂದ ನಾನು ನಿನ್ನನ್ನು ಕರಿತಾ ಇದ್ದೀನಿ ಪಾಪ ಅಂತ ನಾವು ಬಹಳ ಶರಣಾಗಿ ಅವನನ್ನು ಬೇಡಿದರೆ ಅವನು ಬರ್ತಾನೆ. ಆದರೆ ಅದಕ್ಕೆ ಅಷ್ಟು ಭಕ್ತಿ, ಅಷ್ಟು ನಮಗೆ ಪರಿಪಕ್ವತೆ ಬರಬೇಕು, ಆವಾಗಲೇ ಅವನ ಸಾಕ್ಷಿತ್ವವನ್ನು ನಾವು ಉಪಯೋಗಿಸಿಕೊಂಡಂತಾಗತ್ತೆ. ಆದ್ದರಿಂದ ಆ ಕೃಷ್ಣನ ಸಾಕ್ಷಿತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಇತರ ಅರ್ಥಗಳು, ಸೊ ನಮಗೆ ಅಕ್ಷ ಅಂದ್ರೆ ಕಣ್ಣುಗಳು, ಸೊ ಸಾಕ್ಷ ಅಂದ್ರೆ ಎಲ್ಲ ಅಕ್ಷಿ, ಈ ಕಣ್ಣುಗಳ ಜೊತೆಲಿ ಇರುವಂತಹದ್ದು ದೇಹಕ್ಕೆ ಅದಕ್ಕೆ ಸಾಕ್ಷ ಅಂದ್ರೆ ಅಕ್ಷೈಹಿ ಇಂದ್ರಿಯೈಹಿ ಸಹಿತ ಸಾಕ್ಷ ದೇಹ, ಸೊ ಅಸ್ತಿ ಐತಿ ಸಾಕ್ಷಿ ಅಂತ ಹೇಳಿ ನಮ್ಮ ಜೀವಗಳಿಗೆ ದೇಹ ಕೊಟ್ಟಿದ್ದಾನೆ ಭಗವಂತ. ಈ ದೇಹಕ್ಕೆ ಅವನು ಒಡೆಯನಾಗಿದ್ದಾನೆ, ಅಂದ್ರೆ ಆ ಕಣ್ಣಿನಗಳಿಂದ ಕೂಡಿರುವಂಥದ್ದು ಈ ದೇಹ. ಈ ದೇಹಕ್ಕೆ ಯಾರಾದರೆ ಸ್ವಾಮಿಯಾಗಿದ್ದಾನೋ ಅವನು ಸಾಕ್ಷಿ ಅಂತ ಹೇಳಿ ಈ ಭಗವಂತ ಅಂದ್ರೆ ಇದು ನೋಡ್ರಿ, ಇದು ಪುರುಷ ಅನ್ನೋದ್ರಲ್ಲಿ ಪುರುಷ ಸಾಕ್ಷಿ, ಆ ಶಬ್ದಗಳು ಇಲ್ಲಿ ಸಮಾನಾರ್ಥಕವಾಗತ್ತೆ. ಈ ದೇಹಕ್ಕೆ ಒಡೆಯ, ಆದ್ದರಿಂದ ಪುರುಷ ಅಂತ ಹೇಳಿದರೆ ಈ ದೇಹ ಸಾಕ್ಷವಾಗಿದೆ, ಇಂದ್ರಿಯಗಳಿಂದ ಕೂಡಿ ಇದೆ, ಅದಕ್ಕೆ ಒಡೆಯನಾಗಿದ್ದಾನೆ ಆದ್ದರಿಂದ ಅವನು ಸಾಕ್ಷಿ. ಸೊ ಈ ಅರ್ಥದಲ್ಲಿ ಇವೆರಡು ಒಂದನೇ ಅರ್ಥ ಹೇಳುತ್ತೆ. ಇದು ಒಂದು. ಇನ್ನೊಂದು ಅಕ್ಷ ಅಂದರೆ ಸ್ಪೋಕ್, ಒಂದು ವೀಲ್ ಇದ್ದರೆ ಚಕ್ರ ಯಾವುದಾದ್ರೆ ಆ ಚಕ್ರಕ್ಕಿರುವ ಸ್ಪೋಕ್ಸ್ ಇರೋದು, ಅದಕ್ಕೆ ಅರಗಳು ಅಂತ ಕರೀತಾರೆ. ಇಲ್ಲ ಅಕ್ಷಗಳು, ಅಕ್ಷ ಅಂತ ಹೇಳಿದರೆ ದ ಸ್ಪೋಕ್ ಆಫ್ ಎ ವೀಲ್. ಆದ್ದರಿಂದ ಅದಕ್ಕೂ ಅಕ್ಷಗಳು ಅಂತ ಕರೀತಾರೆ. ಈ ಕಾಲ ಅನ್ನುವುದು ಒಂದು ಚಕ್ರ, ಆ ಕಾಲ ಚಕ್ರಕ್ಕೆ ಇದು ಭಗವಂತ ಅದಕ್ಕೆ ನಿಯಮನ ಮಾಡ್ತಾನೆ. ಆದ್ದರಿಂದ ಕಾಲ ಚಕ್ರ ಅಕ್ಷಗಳು ಇದೆ, ಆದ್ದರಿಂದ ಅವು ಅಕ್ಷ ಇದ್ದದ್ದು ಅಕ್ಷಿ ಅಂದ್ರೆ ಕಾಲಚಕ್ರಂ ಜಗದ್ ಅಸ್ಯ ವಶೇ ಅಸ್ಥಿತಿ ಸಾಕ್ಷಿ ಅಂತೇಳಿ. ಯಾವುದಾದರೆ ಅಕ್ಷಗಳು ಇದೆಯೋ ಅದಕ್ಕೆ ಅಕ್ಷಿ ಅಂತ ಕರಿತೀವಿ. ಅಂದ್ರೆ ಕಾಲಚಕ್ರ ಅಕ್ಷಿ ಆಗತ್ತೆ. ಅಕ್ಷ ಕಾಲಚಕ್ರಂ ತೇನ ಸಹಿತಂ ಜಗತ್ ಸಾಕ್ಷಂ ಸಾಕ್ಷಂ ಅಸಿಯ ಅಸ್ಥಿತಿ ಸಾಕ್ಷಿ ಅಂತ ನಿರ್ವಚನ ಕೊಟ್ಟಾಗ ಏನಾಗತ್ತೆ, ಅಕ್ಷ ಅಂದ್ರೆ ಕಾಲಚಕ್ರ ಅಕ್ಷಗಳು ಉಳ್ಳದ್ದು ಕಾಲಚಕ್ರ, ಅದಕ್ಕೆ ಅಕ್ಷ ಅಂತ ಕರಿತೀವಿ. ಅದರ ಸಹಿತವಾಗಿರುವಂತಹದ್ದು ಜಗತ್ತು ಸಾಕ್ಷವಾಗತ್ತೆ. ಅಕ್ಷ ಸಹಿತವಾದದ್ದು ಪ್ರಪಂಚ ಕಾಲಚಕ್ರದಿಂದ ಕೂಡಿ ಇದೆ. ಆದ್ದರಿಂದ ಈ ಪ್ರಪಂಚ ಅನ್ನೋದು ಸಾಕ್ಷವಾಗತ್ತೆ. ಈ ಸಾಕ್ಷವಾದ ಈ ಜಗತ್ತಿಗೆ ಅವನು ನಿಯಾಮಕನಾಗಿದ್ದಾನಾದ್ದರಿಂದ ಅವನು ಸಾಕ್ಷ ನಿಯಾಮಕನು, ಆದ್ದರಿಂದ ಸಾಕ್ಷಿ ಅಂತ ಹೇಳಿ ಭಗವಂತನಿಗೆ ಇದು ಇನ್ನೊಂದು ಅರ್ಥವನ್ನು ನಾವು ಹೇಳಬಹುದು. ಅದಾದ ಮೇಲೆ ನಾವು ಅಕ್ಷ ಅಂದ್ರೆ ಇಂದ್ರಿಯ ನೋಡುವುದು, ಅಕ್ಷಿ ಅಕ್ಷಗಳು ಅಕ್ಷಿಗಳು ಇವು ಭಗವಂತನ ದೇಹ ಅಂದ್ರೆ ಅವನ ದೇಹ, ಅವನು ಸ್ವರೂಪ ದೇಹ, ಅವನದೇ ಅವನಿಗೆ ಬೇರೆ ದೇಹ ಇಲ್ಲ, ಸ್ಥೂಲ ದೇಹ ಇಲ್ಲ, ಸ್ವರೂಪ ದೇಹ. ಭಗವಂತನಿಗೆ ಒಂದೇ ಇಂದ್ರಿಯ, ನಮಗೆ ಸಾಕ್ಷಿ ಷಡಿಂದ್ರಿಯ ಭೇದೇನ ಅಂತ ಹೇಳಿ ನಮಗೆ ಏಳು ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಅವುಗಳಿಂದ ನಾವು ವಿಷಯಗಳನ್ನು ಪರಿಗ್ರಹಣ ಮಾಡ್ತೀವಿ. ಅದಾದ ಮೇಲೆ ಮನಸ್ಸು ಅನ್ನೋದು ಇನ್ನೊಂದು ಇಂದ್ರಿಯ ಇದೆ. ಅದಾದ ಮೇಲೆ ಸ್ವರೂಪಭೂತವಾದ ಸಾಕ್ಷಿ ಇಂದ್ರಿಯ, ಸ್ವರೂಪೇಂದ್ರಿಯ ಒಂದಿದೆ. ಏಳು ಇಂದ್ರಿಯಗಳು ಜೀವರ್ಗೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಸಂಸಾರದಲ್ಲಿ ಇರುವ ಎಲ್ಲರಿಗೂ ಇದೆ. ಭಗವಂತನಿಗೆ ಒಂದೇ ಇಂದ್ರಿಯ, ಅವನಿಗೆ ಜಡವಾದ ಮನಸ್ಸನ್ನುವ ಇಂದ್ರಿಯ ಇಲ್ಲ, ಜಡವಾದ ಪಂಚ ಇಂದ್ರಿಯಗಳಿಲ್ಲ, ಒಂದೇ ಇಂದ್ರಿಯ. ಆದ್ದರಿಂದ ಆ ಒಂದು ಇಂದ್ರಿಯದಿಂದಲೇ ಅವನು ಈ ಪಂಚ ಇಂದ್ರಿಯಗಳ ಸೃಷ್ಟಿಯನ್ನು ಮಾಡಿ ಆ ಪಂಚ ಇಂದ್ರಿಯಗಳ ನಿಯಮತ್ವವನ್ನು ಅಂದ್ರೆ ಅವುಗಳಿಗೆ ಒಡಂಬಡಿ ಇಡುವಂತೆ, ಅದರ ಲಿಮಿಟೇಷನ್ ನಮಗೆ ಇರುವಂತೆ ಮಾಡಿದ್ದಾನೆ. ಆದ್ದರಿಂದ ನಮಗೆ ಆ ಸಾಕ್ಷಿ ಇಂದ್ರಿಯ ಈ ಸಂಸಾರಾವಸ್ಥೆಯಲ್ಲಿ ಪ್ರತ್ಯಕ್ಷವಾಗಿ ಕೆಲಸ ಮಾಡೋದಿಲ್ಲ. ಅದರ ಪ್ರೊಜೆಕ್ಷನ್ಸ್ ಆಗಿ ಬರುವಂತಹ ಆ ಯಾವುದಿದೋ ಅದು ಈ ಪಂಚ ಇಂದ್ರಿಯಗಳಿಗೆ ಮನಸ್ಸಿಗೆ ನಮಗೆ ಬಂದು ಅದರ ಮೂಲಕವಾಗಿ ನಾವು ನೋಡ್ತೀವಿ. ಆದ್ದರಿಂದ ಈ ಸಾಕ್ಷಿ ಅನ್ನುವುದು ಭಗವಂತನಿಗೆ ಸ್ವರೂಪೇಂದ್ರಿಯವೇ ಎಲ್ಲವನ್ನು ನೋಡುತ್ತೆ ಅವನಿಗೆ. ಆದ್ದರಿಂದ ಅಂತಹ ಸ್ವರೂಪೇಂದ್ರಿಯದಿಂದ ಕೂಡಿದ ಆ ಅಪ್ರಾಕೃತವಾದ ದೇಹ ಉಳ್ಳವನಾದ್ದರಿಂದಲೂ ಅವನು ಸಾಕ್ಷಿ. ಅಂದ್ರೆ ಅಕ್ಷದಿಂದ ಸ್ವರೂಪೇಂದ್ರಿಯದಿಂದ ಕೂಡಿದಂತಹ ದಿವ್ಯ ದೇಹ ಯಾರಿಗೆ ಇದೆಯೋ, ಜ್ಞಾನಾನಂದಾತ್ಮಕವಾದ ದೇಹ, ಆ ಜ್ಞಾನ ಚಕ್ಷು ಇರುವಂತಹ ದೇಹ ಅದು ಇರುವವನಾದ್ದರಿಂದಲೂ ಅವನು ಸಾಕ್ಷಿ ಅಂತ ಭಗವಂತನಿಗೆ ಇನ್ನೊಂದು ಹೆಸರು. ಇನ್ನೊಂದು ಸಾಕ್ಷ ಸಾ ಇನ್ನೊಂದು ಬಿಡಿಸುವಾಗ ಸಾ ಷ ಅಂತ ಬಿಡಿಸಿದರೆ ಸಾ ಅಂತ ಹೇಳಿದರೆ ಲಕ್ಷ್ಮಿಯ ಶ್ರೀರೂಪ, ಶ್ರೀರೂಪಕ್ಕೆ ಸಾ ಅಂತ ಕರಿತೀವಿ. ಸಾ ಅಂತ ಹೇಳಿದರೆ ಕಾಂತಿ ಪ್ರಕಾಶ ಶ್ರೀರೂಪ ಯಾವುದಿದೋ ಶ್ರೀಭೂದುರ್ಗಗಳಲ್ಲಿ ಶ್ರೀರೂಪಕ್ಕೆ ಅದಕ್ಕೆ ಸಾ ಅಂತ ಕರಿತೀವಿ. ಕ್ಷ ಅಂತ ಹೇಳಿದ್ರೆ ಕ್ಷಾಕ್ಷ್ಮ ಇವೆರಡು ಕೂಡ ಭೂಮಿಯ ಶಬ್ದಗಳು, ಭೂಮಿಯ ಪರ್ಯಾಯ ಶಬ್ದಗಳು. ಕ್ಷ್ಮ ಅಂದರೂ ಭೂಮಿ, ಕ್ಷ ಅಂದರೂ ಭೂಮಿ. ಆದ್ದರಿಂದ ಸಾ ಶ್ರೀದೇವಿ, ಕ್ಷ ಅಂದ್ರೆ ಭೂದೇವಿ. ಈ ವಿಧವಾಗಿ ಆ ಶ್ರೀ ಭೂ ರೂಪಗಳಿಂದ, ಆ ಎರಡು ಲಕ್ಷ್ಮಿಯ ರೂಪಗಳಿಂದಲೂ ಕೂಡಿ ಇರುವವನಾದ್ದರಿಂದಲೂ ಅವನು ಸಾಕ್ಷಿ. ಸಾ ಮತ್ತು ಕ್ಷ ಇರುವವನು ಅಂದ್ರೆ ಆ ಇಬ್ಬರಿಗೂ ಲಕ್ಷ್ಮಿಯ ಎರಡು ರೂಪಗಳಿಗೂ ಒಡೆಯನಾಗಿದ್ದಾನೆ, ಸ್ವಾಮಿ ಆಗಿದ್ದಾನೆ. ಆದ್ದರಿಂದ ಅವನು ಸಾ ಕ್ಷ ಎರಡು ಇರುವವನು ಸಾಕ್ಷಿ ಅಂತ ಹೇಳಿ ಇದು ಇನ್ನೊಂದು ಲಕ್ಷ್ಮಿ ಶ್ರೀಭೂ ರೂಪಗಳಿಗೆ ನಿಯಾಮಕನಾಗಿ ಸ್ವಾಮಿಯಾಗಿರುವ ಭಗವಂತನ ಇನ್ನೊಂದು ಅರ್ಥ. ಇನ್ನೊಂದು ಸಾಕ್ಷಿ ಅಂತ ಹೇಳಿದರೆ ಸಾ ಅಂತ ಹೇಳಿದರೆ ಸಾರತ್ವ. ಸಾ ಅಂದ್ರೆ ಬೇಸಿಕ್ ಆಗಿ ಲಕ್ಷ್ಮಿಗೂ ಸಾ ಅಂತ ಯಾಕೆ ಕರಿಬಹುದು ಅಂದ್ರೆ ಸಾರತ್ವ ಇರುವವಳು, ಸಾರಭೂತಳಾದವಳಾದ್ರೆ ಲಕ್ಷ್ಮೀದೇವಿ. ಅದೇ ವಿಧವಾಗಿ ಲಕ್ಷ್ಮಿಕ್ಕಿಂತಲೂ ಕಡಿಮೆ ಇದ್ದರೂ ಕೂಡ ಸಾ ಸಾರಭೂತಳಾಗಿರುವಂತವರು ಸರಸ್ವತಿ ಭಾರತೀಯರು ಇವರೆಲ್ಲರೂ ಕೂಡ ಸಾ. ಸಾ ಅನ್ನುವ ಶಬ್ದ ಲಕ್ಷ್ಮಿಗೆ ಆದ ಮೇಲೆ ಅನ್ವಯವಾಗುವುದು ಭಾರತೀಯ ಸರಸ್ವತಿಗಳಿಗೂ ಅನ್ವಯವಾಗುತ್ತೆ. ಆದ್ದರಿಂದ ಸಾ ಅಂತ ಕರೆಯಲ್ಪಡುವಂತಹ ಭಾರತೀಯ ಸರಸ್ವತಿಗಳಿಗೂ, ಆಮೇಲೆ ಅಕ್ಷ, ಕ್ಷ ಅಂತ ಹೇಳಿದ್ರೆ ಲಕ್ಷ್ಮಿ ಅಂತ ಭೂರೂಪವನ್ನು ನೋಡಿದ್ದೀವಿ. ಅಕ್ಷ ಅಂತ ಹೇಳಿದರೆ ಇದು ಇನ್ನೊಂದು ಅರ್ಥ. ಅಕ್ಷ ಅಂದ್ರೆ ಕ್ಷ ಅಂದ್ರೆ ಕ್ಷೀಣವಾಗುವುದು. ಅಕ್ಷ ಅಂದ್ರೆ ಕ್ಷೀಣವಾಗದೆ ಅಂದ್ರೆ ಒಳ್ಳೆ ಜ್ಞಾನ, ನಾಶವಾಗದೆ ಇರುವಂತಹ ಜ್ಞಾನ. ಅಂದ್ರೆ ಅವರಿಗೆ ನಿರಂತರ ಪ್ರವೃದ್ಧವಾಗುವಂತಹ ಜ್ಞಾನ ಯಾರಿಗಿರುತ್ತೆ, ರುಜುಗಳಿಗೆ ನಿರಂತರಂ ವರ್ಧಮಾನ. ಆದ್ದರಿಂದ ಅಂತಹ ಜ್ಞಾನ ಇರುವಂತವರಾದ್ದರಿಂದ ರುಜುಗಳು ಅಕ್ಷರ ಆಗಿದ್ದಾರೆ. ಅಕ್ಷ ಅಂದ್ರೆ ಕ್ಷೀಣವಾಗದೇ ಇರುವ, ಯಾವಾಗಲೂ ವೃದ್ಧಿ ಆಗುವಂತಹ ಜ್ಞಾನ ಇರುವವರಾದ್ದರಿಂದ ರುಜುಗಳು ಆದಂತಹ ಬ್ರಹ್ಮವಾಯುಗಳು ಅವರು ಅಕ್ಷ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಹೀಗೆ ಸ ಅನ್ನುವ ಶಬ್ದದಿಂದ ವಾಚ್ಯರಾಗಿರುವಂತಹ ಭಾರತೀ ಸರಸ್ವತಿಯರಿಗೂ, ಆಮೇಲೆ ಅಕ್ಷ ಶಬ್ದದಿಂದ ವಾಚ್ಯರಾಗಿರುವಂತಹ ವಾಯು ಬ್ರಹ್ಮರು ಇವರಿಗೂ ಕೂಡ ನಿಯಾಮಕನಾಗಿ ಒಡೆಯನಾಗಿದ್ದಾನಾದ್ದರಿಂದ ಭಗವಂತ ಅವನು ಸಾಕ್ಷಿ ಅಂದ್ರೆ ಸಾ ಅಕ್ಷ ಶಬ್ದ ವಾಚ್ಯರಾಗಿರುವಂತಹ ಸರಸ್ವತಿ ಭಾರತಿ ಬ್ರಹ್ಮ ವಾಯುಗಳಿಗೆ ಸ್ವಾಮಿ ಒಡೆಯನಾಗಿದ್ದಾನೆ, ಆದ್ದರಿಂದ ಅವನು ಸಾಕ್ಷಿ ಅಂತ ಹೇಳಿ. ಇದು ಇನ್ನೊಂದು ವಿಧವಾದ ಅರ್ಥ. ಹೀಗೆ ಈ ಸಾಕ್ಷಿ ಶಬ್ದಗಳಿಗೆ ಈ ಅರ್ಥಗಳನ್ನೆಲ್ಲ ನಾವು ನೋಡಬಹುದು. ಇಷ್ಟೇ ಅಲ್ಲದೆ ನೀವು ಇನ್ನೂ ಬೇರೆ 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 ವಿಧವಾಗಿ ಚಿಂತನೆ ಮಾಡಬಹುದು. ಯಾಕಂದ್ರೆ ಕ್ಷ ಅಂದ್ರೆ ಕ್ಷೀಣವಾಗುವುದು. ಆದ್ದರಿಂದ ಅವನು ಸಾಚ ಅಕ್ಷಶ್ಚ, ಅವನು ಸಾರಭೂತನಾಗಿದ್ದಾನೆ, ಎಲ್ಲರಿಗಿಂತಲೂ ಹೆಚ್ಚು ಜ್ಞಾನವನ್ನು ಪಡೆದು ಸರ್ವಜ್ಞನಾಗಿದ್ದಾನೆ. ಆದ್ದರಿಂದ ಸಾರಭೂತನಾಗಿದ್ದಾನೆ, ಆದ್ದರಿಂದ ಅವನು ಸಾ ಆಗಿದ್ದಾನೆ. ಅಕ್ಷ ಯಾವತ್ತೂ ಕ್ಷೀಣವಾಗದೆ ಅಚ್ಯುತ ಶಬ್ದವಾಚ್ಯನಾಗಿ ಅಕ್ಷನಾಗಿ ಯಾವತ್ತೂ ಕ್ಷೀಣತೆ ಇಲ್ಲದೆ ಇರುವವನಾದ್ದರಿಂದ ಅವನು ಅಕ್ಷ. ಸಾಚ ಅಕ್ಷಸ್ಥ ಸಾಕ್ಷ, ಆದ್ದರಿಂದ ಅವನು ಸಾ ಅಕ್ಷ ಸಾಕ್ಷನಾಗಿದ್ದಾನೆ. ಇದು ಈ ಅತಿಶಯವಾಗಿದೆ ಭಗವಂತನಲ್ಲ, ಆದ್ದರಿಂದ ಈ ಅತಿಶಯ, ಆದ್ದರಿಂದ ಸಾಕ್ಷಿ ಅನ್ನೋದು ಆ ಭಗವಂತನ ಆ ರೂಪವೂ ಆಗಿದೆ ಅಂತೇಳಿ ಹೀಗೇನು ಚಿಂತನೆ ಮಾಡಬಹುದು. ಹೀಗೆ ನಾವು ಈ ಶಬ್ದಗಳಿಂದ ಭಗವಂತನ ಚಿಂತನೆಯನ್ನು ಮಾಡಬಹುದು. ಇನ್ನೊಂದು ಕ್ಷ ಅಂತ ಹೇಳಿದರೆ ಕ್ಷ ಶಬ್ದದಿಂದ ನರಸಿಂಹ ರೂಪ, ಅವನು ಸಾ ಕ್ಷ ಶಬ್ದದಿಂದ ವಾಚನಾಗಿರುವ ನರಸಿಂಹ ರೂಪ. ಸಾ ಅಂತ ಹೇಳಿದರೆ ಸಾರಭೂತನಾಗಿರುವ ನರಸಿಂಹ ರೂಪ ಯಾವುದಿದೋ ಅವನು ಸಾಕ್ಷ, ಅಂತಹ ನರಸಿಂಹ ರೂಪನಾಗಿದ್ದಾನೆ ಭಗವಂತ ಅಂತೇಳಿ. ಸಾಕ್ಷನಾಗಿರುವವನು ಅವನು ಸಾಕ್ಷಿ ಅಂತೇಳಿ ಹೀಗೆ ಚಿಂತನೆ ಮಾಡಬಹುದು. ಹೀಗೆ ಭಗವಂತನ ರೂಪಗಳ ಚಿಂತನೆಯನ್ನು ನಾವು ಈ ಸಾಕ್ಷಿ ಶಬ್ದದಿಂದ ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ.